ಶರೀರದಿಂದ ಪೂರ್ತಿ ಹೋಗ್ತಾರೆ, ಅದು ಡೆಡ್ ಜೀವನ ಅರ್ಧ ಕರ್ಕೊಂಡು ಹೋಗ್ತಾ ಇದ್ದ ಅರ್ಧ ಈ ಕಡೆ ಹೋಗ್ತಾರೆ ದೇವತೆಗಳೆಲ್ಲ, ಅಥವಾ ಮೂರು ರೂಪಕ್ಕೆ ಹೋಗ್ತಾರೆ, ಅರ್ಧ ಫಾಲೋ ಮಾಡ್ತಾರೆ ಯಾವುದು ಜೀವನಿಂದ. ಗೊತ್ತಾಯ್ತಾ, ಜೀವನಿಂದ ದೇಹ ಬಿಟ್ಟು ಜೀವ ಹೋದಾಗ ಈ ದೇಹ ಬಿದ್ದೋಯ್ತು, ದೇಹದ ಸೂಕ್ಷ್ಮ ಭಾಗದೆಲ್ಲ ಜೀವನ ಜೊತೆ ಹೋಗ್ತದೆ. ಅದಕ್ಕೆ ದೇಹ ಬಿಟ್ಟು ಹೋದಾಗ ಪೂರ್ತಿ ಡೆಡ್ ಇದು. ಜೀವನ ಜೊತೆ ಹೋಗ್ಬೇಕಾದ್ರೆ ತತ್ವಾಮಿನ ದೇವತೆಗಳು ಒಂದಂಶದಿಂದ ಇವನು ಫಾಲೋ ಮಾಡ್ತಾರೆ, ಒಂದಂಶದಿಂದ ಮುಂದೂರು ರೂಪಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಆ ಭಾಗ ಹೋಗಿತ್ತು, ಈ ಭಾಗ ಇರೋದು. ಶರೀರದಿಂದ ಪೂರ್ತಿ ಹೋಗ್ತಾರೆ, ಅದು ಡಿಕಂಪೋಸ್ ಆಗ್ತದೆ. ಜೀವನ ದೇಹ ಡಿಕಂಪೋಸ್ ಆಗೋದಿಲ್ಲ, ಜೀವನ ಒಳಗಿರತಕ್ಕಂಥ ಜೊತೆಗೆ ಹೋಗಿರ್ತದೆ, ಸೂಕ್ಷ್ಮ ದೇಹ ಹಾಗೇ ಇರ್ತದೆ. ಏಷಹೇಭ್ಯ ಸರ್ವೇಭ್ಯೋ ಭೂತೇಭ್ಯ ಕ್ಷರತಿ ಇತ್ಯನೇನ ಲಬ್ಧಂ ಅಕ್ಷರ ಶಬ್ದ ನಿರ್ವಚನಂ ದರ್ಶೇತಿ ಅಧಿಕಮಿತಿ. ಪರಮಾತ್ಮ ಭೂತೇಭ್ಯ ಅಕ್ಷರತೆಯನ್ನು ಪದೆ ಬಂದಿದೆ. ಇದಕ್ಕೇನು ಅರ್ಥ ಮಾಡಬೇಕು ಅಂದರೆ, ಇಲ್ಲಿ ಅಕ್ಷರ ಶಬ್ದಕ್ಕೆ ನಾಶ ಅಂತ ಅರ್ಥ ಅಲ್ಲ, ಅಧಿಕಂ ದದಾತಿ ಅಂತ ಅರ್ಥ ಅಂತ ಹೇಳಿ ಕೋಶ ಕ್ಷರ ವಿನಾಶ ಸಂತತ ದಾನಯೋರಿತಿ ಧಾತೋಹೋ ಅಧಿಕಮಿತಿ. ಸರ್ವೇಭ್ಯೋ ಭೂತೇಭ್ಯ ಕ್ಷರಣಂ ಬಹು ವಿಷಯತ್ವಾದ ಅಧಿಕಂ ಕ್ಷರಣವಿತಿ ಭಾವ. ಬಹು ವಿಷಯತ್ವಾತ್ ಅಧಿಕಂ ಶರಣ, ಎಲ್ಲರಿಗೂ ಕೊಡ್ತಾನೆ, ಸತತ ಕೊಡ್ತಾನೆ. ಆದ್ದರಿಂದಾಗಿನೇ ದೇವರಿಗೆ ಅಕ್ಷರ ಅಂತ ಹೇಳಿ ಶರಣ ಪದಸ್ಯ ಅರ್ಥ ಜ್ಞಾಪಕಂಚಾಹ. ಶರಣ ಶಬ್ದಸ್ಯ ಅರ್ಥಂ ಜ್ಞಾಪಕಂಚಾಹ, ಶರಣ ಶಬ್ದಕ್ಕೆ ಅರ್ಥವನ್ನು ಹೇಳಿ ಅದು ಜ್ಞಾಪಕ ಅಂದ್ರೇನೋ ತಿಳಿಸ್ಕೊಡ್ತಕ್ಕಂಥ ಪ್ರಮಾಣ ಅದನ್ನು ಹೇಳ್ತಿದ್ದಾರೆ. ಶರಣವಿತಿ ತಾವಾ ಏತಾಹ ಇತಿ ವಾ ಶಬ್ದೋಪಿ ಅರ್ಥ ವಾ ಶಬ್ದೋ ಅಪ್ಯರ್ಥ. ತಾವಾ ಏತಾಹ ಅಂತಿದೆ, ಇದು ವಾ ಅಂದ್ರೆ ಅಪಿ ಅಂತ ಅರ್ಥ, ಅದೆಲ್ಲವೂ ಕೂಡ ಅಂತ ಅರ್ಥ. ಕಿಂವಿತಿ ಕೈಮುತ್ಯ ಜ್ಯೋತಕಶ್ಚ, ಕಿಮು ಶಬ್ದಕ್ಕೆ ಕೈಮುತ್ಯ ಅರ್ಥ. ರುಜೋಪಿ ಕಿಂವಿತಿ ಸಂಪದ್ಯತೆ ಇತಿ ಭಾವೇನ ವ್ಯಾಚಷ್ಟೇ ಏವಮಿತಿ. ಈ ಕಿಂ ಅಂದರೆ ಕೈಮುತ್ಯ ಎಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ, ಋಷಿನಾಮಗಳು ಈ ರೀತಿಯಾಗಿ ಋಷಿಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಶಬ್ದಗಳು ಕೂಡ ವಿಷ್ಣುವಾಚಕ ಅಂದಮೇಲೆ ಋಷಿಗಳಿಗಿಂತ ಶ್ರೇಷ್ಠರಾದಂತಹ ದೇವತಾವಾಚಕವಾದ ಶಬ್ದಗಳು ವಿಷ್ಣುಪರ ಅಂತ ಬೇರೆ ಹೇಳಬೇಕಾ, ಅಲ್ಲಿಗೆ ಕೈಮುತ್ಯ ನ್ಯಾಯ ಅಪ್ಲೈ ಆಗುತ್ತೆ ಅಂತ ಅರ್ಥ. ವಿಷ್ಣುರೇವ ತದೀ ಯದಾ ಏವಮು ಮುಕ್ತ ಯದಾ ಏವಂ ಮುಕ್ತ ಪ್ರಕಾರೇಣ ಋಷಿಸು ಶಬ್ದೇಶು ಸೂಕ್ತಾದಿಷು ವ್ಯವಹೀಯಮಾನಾನಿ ಸರ್ವಾಣಿ ನಾಮಾನಿ ವಿಷ್ಣುರೇವ ತದಾ ದೇವತಾ ನಾಮಾನ್ಯಪಿ ವಿಷ್ಣುರೇತಿ ಕಿಂವಿತಿ ಯೋಜನಾ. ಋಕ್ ಶಬ್ದೇನ ತದ್ಗತ ದೇವತಾ ನಾಮಾನಿ ಗೃಹ್ಯಂತೆ ಸರ್ವೇ ವೇತಾ ಇತಿ ರುಚಾಮಪಿ ಪ್ರಾಪ್ತತ್ವಾತ್ ಪ್ರಾಣರುಚ ಇತಿ ವಿಶಿಷ್ಯ ರುಚಾಂ ಭಗವತ್ಪರತ್ವಸ್ಯ ವಕ್ಷಬಾಣತ್ವಾಚ್ಚ ಇತಿ ಭಾವ. ಸರ್ವೇ ವೇದ ಇತಿ ರುಚಾಮಪಿ ಪ್ರಾಪ್ತತ್ವಾತ್ ಪ್ರಾಣರುಚ ಇತಿ ವಿಶಿಷ್ಯ ರುಚಾಂ ಭಗವತ್ಪರತ್ವಸ್ಯ ವಕ್ಷಬಾಣತ್ವಾಚ್ಚ ಇತಿ ಭಾವ. ಸರ್ವೇ ವೇದ ಅಂತ ಹೇಳಿ ರುಚಾಮಪಿ ಅಂತ ಹೇಳಿದಾಗ ಇನ್ನೂ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ, ಋಗ್ವೇದಕ್ಕೆ ಭಾರಿ ಪ್ರಾಶಸ್ತ್ಯ, ಅದಕ್ಕೋಸ್ಕರ ಋಕ್ಷಬ್ದ ವಾಚ್ಯತ್ವ ಇನ್ನೂ ವಿಶೇಷವಾಗಿ ಬರುತ್ತೆ ಅಂತ ಅರ್ಥ. ಅದು ಪಠ್ಯ ಕೈಮುತ್ಯ. ಇಷ್ಟು ಹೇಳಿ ಸಮುದ್ರ ಯೋ ದೇವಾನಾಂ ನಾಮಧ ಏಕ ಏವಾ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾ. ಈ ರೀತಿ ವಿಷ್ಣುವನ್ನೇ ಕುರಿತು ಸರ್ವಶಬ್ದಗಳು ಹೊರಟಿವೆ ಅಂತ ಹೇಳೋದಕ್ಕೆ ಋಗ್ವೇದದಲ್ಲಿ ಬೇಕಾಷ್ಟು ಆಧಾರ ಇದೆ ಅಂತ ಕೋಟ್ ಮಾಡ್ತಾರೆ. ಯೋ ದೇವಾನಾಂ ನಾಮಧ ಏಕ ಏವಾ ತಂ ಸಂಪ್ರಶ್ನಂ ಭುವನಾಯಂತಿ ಅನ್ಯಾ. ಯೋ ದೇವಾನಾಂ ನಾಮಧ ದೇವಾನಾಂ ನಾಮಧಾರಕ ಏಕ ಏವ, ಎಲ್ಲ ದೇವತೆಗಳ ಹೆಸರಿರೋದು ಒಬ್ಬರೇನೆ, ಅದು ವಿಷ್ಣುವಿಗೆ ಎಲ್ಲ ದೇವತೆಗಳ ಹೆಸರು ಕೂಡ ಅನ್ವಯ ಅಂತ ಹೇಳತಕ್ಕಂಥ ಪ್ರಮಾಣ. ಇನ್ನೊಂದು ವಾಕ್ಯ, ಇಂದ್ರಂ ಮಿತ್ರಂ ವರುಣಂ ಅಗ್ನಿ ಮಾಹುಹು ಅಥೋ ದಿವ್ಯಸ್ಥ ಸುಪರ್ಣೋ ಗರುತ್ಮಾನ್. ಇಂದ್ರ ಅಂತಾರೆ, ಮಿತ್ರ ಅಂತಾರೆ, ವರುಣ ಅಂತಾರೆ, ಅಗ್ನಿ ಅಂತಾರೆ, ಇದು ದೇವರನ್ನು ಅನೇಕ ಹೆಸರಿಂದ ಕರೀತಾರೆ ಅಂತ ಹೇಳ್ತಾ ಆ ಎಲ್ಲ ಶಬ್ದಗಳು ವಿಷ್ಣುವಾಚಕ ಅನ್ನೋದನ್ನು ಋಗ್ವೇದವೇ ಹೇಳಿದೆ. ಇನ್ನೊಂದು ವಾಕ್ಯ ಮತ್ತೆ, ಯಮಿಂದ್ರ ಮಾಹುಹು ವರುಣಂ ಯಮಾಹುಹು ಯಂ ಮಿತ್ರ ಮಾಹುಹು ಯಮು ಸತ್ಯ ಮಾಹುಹು. ಯಾರನ್ನು ಇಂದ್ರ ಅಂತ ಕರೀತಾರೋ, ವರುಣ ಅಂತ ಕರೀತಾರೋ, ಮಿತ್ರ ಅಂತ ಕರೀತಾರೋ, ಸತ್ಯ ಅಂತ ಕರೀತಾರೋ, ಅವನೇ ವಿಷ್ಣು ಅಂತ ಹೇಳ್ತಾ ಈ ರೀತಿ ಇನ್ನೊಬ್ಬರು ಹೇಳಲಿಲ್ಲ. ಯಾರಿಗೆ ವಿಷ್ಣು ಅಂತ ಕರೀತಾರೋ ಅವನೇ ಶಿವ ಅಂತ ಎಲ್ಲೂ ಬರಲಿಲ್ಲ. ಇದು ವಿಶೇಷ. ಅದರಿಂದಾಗಿಯೇ ವಿಷ್ಣುವಿಗೆ ಸರ್ವಶಬ್ದವಾಚ್ಯತ್ವ ಬಂದಿದ್ದರಿಂದ ಸರ್ವಗುಣಪೂರ್ಣತ್ವನೂ ಬಂತು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮ ಉದಾಹರಂತಿ. ನಾಮಾನಿ ಸರ್ವಾಣಿ ಯಂ ಆವಿಶಂತಿ ತಂ ವೈ ವಿಷ್ಣು ಪರಮಂ ಉದಾಹರಂತಿ. ಇನ್ನೊಂದು ವಾಕ್ಯ, ಬಾಲವೇಯ ಶ್ರುತಿ, ಸರ್ವಾಣಿ ನಾಮಾನಿ ಯಂ ಆವಿಶಂತಿ, ಎಲ್ಲ ಹೆಸರುಗಳು ಯಾರನ್ನು ಕುರಿತು ಹೇಳ್ತಾವಿಯೋ ಆ ವಿಷ್ಣುವನ್ನೇ ಪರಮಂ ಅಂತ ಕರೀತಾರೆ, ಸರ್ವೋತ್ತಮ ಅಂತ ಕರೀತಾರೆ ಇತ್ಯಾದಿ ಶ್ರುತಿಭ್ಯ. ನ ಕೇವಲಂ ಋಷ್ಯಾದೀನಾಂ ನಾಮ ಭಗವತಃ ಸರ್ವೇ ವೇತಾ ಅಪಿ ತಸ್ಯೈವ ನಾಮಾನಿ. ಇನ್ನು ವಿಶೇಷವಾದ ಅಂಶ ಇದು. ನ ಕೇವಲಂ ಋಷ್ಯಾದೀನಾಂ ನಾಮ ಭಗವತಃ ಸರ್ವೇ ವೇದ ಋಷಿಗಳ ಹೆಸರು ದೇವತೆಗಳ ಹೆಸರು ಅಷ್ಟೇ ಅಲ್ಲ ಸರ್ವೇ ವೇದಾಪಿ ಸಕಲ ವೇದಗಳು ಕೂಡ ಸಶೈವ ನಾಮಾನಿ ದೇವರ ಹೆಸರುಗಳೇ ಆಗಿವೆ ಕಿಮುತ ವೇದಾಹ ಬಿಡಿ ವೇದ ವೇದವಾಕ್ಯಗಳಾದಕ್ಕೆ ಸಮುದ್ರ ಮೇಘ ವೃಕ್ಷಪತನ ಭೇರಿ ತಾಡನ ಆದಿ ಸರ್ವೇ ಘೋಷಾಹ ಅಪಿ ಇನ್ನು ಘೋಷಗಳು ಶಬ್ದ ಧ್ವನಿಗಳು ಯಾವ ಧ್ವನಿಗಳು ಸಮುದ್ರದ ಘೋಷ ಭೋರ್ಗರಿತ ಸಮುದ್ರ ಭೋರ್ಗರಿತೆ ಅಂತ ಕರೀತಾರೆ ಮೇಘ ಗರ್ಜನೆ ಗುಡುಗೋದು ವೃಕ್ಷಪತನ ಒಂದು ವೃಕ್ಷ ಶಬ್ದ ಮಾಡ್ತಾ ಇದೆ ವೃಕ್ಷ ಬೀಸೋದು ಅಥವಾ ವೃಕ್ಷದ ಕೊಬ್ಬೆ ಕೆಳ ತಪ್ಪಂತ ಬೀಳುತ್ತೆ ತೆಂಗಿನಕೆರೆ ತಪ್ಪಂತ ಬೀಳುತ್ತೆ ಆ ಶಬ್ದ ಕೂಡ ವಿಷ್ಣುವಾಚಕ ಅಂತ ಹೇಳ್ತಾರೆ ಆಮೇಲೆ ಭೇರಿ ತಾಡನ ಭೇರಿ ತಾಡ ಭೇರಿ ಹೊಡಿತಾರೆ ಭೇರಿಯಿಂದ ಶಬ್ದ ಬರುತ್ತೆ ವಿಷ್ಣು ಸರ್ವೋತ್ತಮ ಅಂತ ಹೇಳುತ್ತೆ ಮತ್ತೆ ಅದು ಇದೇ ಮೊದಲಾದಂಥ ಸರ್ವ ಘೋಷ ಅಪಿ ಎಲ್ಲ ಘೋಷಗಳು ಕೂಡ ತಶೈವ ನಾಮಾನಿ ಯಥಾಯೋಗ್ಯಂ ಯೋಜನೀಯಾನಿ ಆತನ ಹೆಸರುಗಳೇ ಅಂತೇನೆ ಯಥಾಯೋಗ್ಯವಾಗಿ ಯೋಜನೆ ಮಾಡಬೇಕು ಸಿಂಪಲ್ ಅದು ನಾವು ಕೇಳಿದ ತಕ್ಷಣ ಒಂದು ನಾಯಿ ಬೊಗಳಿತವೋ ನಾಯಿ ಅಂತ ಹೇಳುತ್ತೆ ಆ ಬೊಗಳದ ಯಾವುದು ಯಾವುದ್ರ ಗುಣ ಅದು ಶಬ್ದದಿಂದ ಒಂದು ಪದ ವಾಚ್ಯ ಆಯ್ತಾ ಇಲ್ಲ ಈಗ ಶಬ್ದಕ್ಕೆ ಹೇಳೋ ಗುಣ ಇದೆ ಈಗ ಶಬ್ದನ ಹೇಳುತ್ತಾ ಹೋ ಇದು ನಾಯಿ ಇದು ಹಸು ಅಂಬಾ ಅಂತ ಹೇಳ್ತಾ ಹಸು ಅಂತ ಕರೀತಾರೆ ಕಾಕಾದ ಕಾಗೆ ಅಂತ ಕರೀತಾರೆ ಅಂದರೆ ಧ್ವನಿ ಏನು ಹೇಳ್ತಾ ಧ್ವನಿ ಸ್ಪೆಸಿಫಿಕ್ ಆಗಿದೆ ಗೊತ್ತಾಯ್ತಾ ಈ ರೀತಿ ಹೇಳ್ತಾ ಹೇಳ್ತಾ ಕಾಗೆಗೆ ಧ್ವನಿ ಕೊಟ್ಟಿದ್ದು ಪರಮಾತ್ಮನೇ ಇವತ್ತು ಕಾಗೆ ಕಾಕಾರ ಭಗವತ್ ಅನಿಸ್ತಕ್ಕವರು ಅದು ಬರ್ತಿರಲಿಲ್ಲ ಅದು ಸೊ ಅದು ಕಾಗೆಯ ಧ್ವನಿ ಅಲ್ಲ ಪರಮಾತ್ಮನ್ನೇ ಹೇಳ್ತಕ್ಕಂಥ ಧ್ವನಿ ಅದು ಈ ಧ್ವನಿ ಕಾಗೆ ಅಂತ ಹೇಳಿ ಗುರುತು ಗೊತ್ತಾಯ್ತಲ್ಲ ಈಗ ಅದು ಜಾಂಟೆ ನಿಲ್ಲಿ ಈ ಶಬ್ದಗಳು ತಗೊಳ್ಳಿ ಬೇರೆ ಶಬ್ದ ಬೇರೆ ಗಂಟೆ ಶಬ್ದ ಬೇರೆ ಆಮೇಲೆ ಜಾಂಟೆ ಶಬ್ದ ಬೇರೆ ಎಷ್ಟು ವೆರೈಟಿ ಇದೆ ಶಬ್ದಗಳಲ್ಲಿ ಎಲ್ಲ ಶಬ್ದಗಳು ಅದನ್ನು ಹೇಳುತ್ತೆ ಓ ಜಾಂಟಿ ಇದೆಲ್ಲ ಹೇಳುತ್ತೆ ಅದು ಪರಿಗಣಿತ ದೇವರೊತ್ತಿ ಅಂಡಾಗತ್ತೆ ಆ ಶಬ್ದ ಅಲ್ಲಿ ಸುಮ್ಮನೆ ಬರೋಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಬರಬೇಕದು ದೇವರು ಮಾಡಿದ ಧ್ವನಿ ಅಂತ ಇದೆ ಸೊ ವಿಷ್ಣು ಸರ್ವೋತ್ತಮತ್ವ ಆಚಕತ್ವ ಬಂತು ಸಮುದ್ರ ನದಿ ಭೋರ್ಗರಿಯತ್ತೆ ಎಂಬುದಿಲ್ಲ ಸಮುದ್ರ ಭೋರ್ಗರಿಯತ್ತೆ ಅಂತ ಕರೀತಾರೆ ನದಿಯನ್ನು ಹರಿಯುತ್ತಾ ಇರ್ತದೆ ಸಮುದ್ರ ಹರಿಯುತ್ತೆ ಅಂತ ಕರೆಯೋದಿಲ್ಲ ಆಯಾ ತನ್ನದಾಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ ಆ ಶಬ್ದಗಳಿಗೆ ತಾವು ಹೇಳ್ತಕ್ಕಂಥ ವೈಶಿಷ್ಟ್ಯ ಇರೋದು ಅನುಭವಕ್ಕೆ ಬಂದಿದೆ ಈಗಾಗಲೇ ಅದೇ ಅದು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಶಬ್ದ ಅದು ವಿಷ್ಣು ಪರ ಆಗಿಬಿಡುತ್ತೆ ಅಂತ ಅರ್ಥ ನಮ್ಮಲ್ಲೂ ಕೂಡ ಇಂದು ಇವರಿಗೆ ಹೇಳೋದಕ್ಕೊಂದು ಗುರುತು ನೋಡಿ ಇಷ್ಟು ಜನ ಕೂತಿರುತ್ತೆ ಯಾರೋ ಕರಿಬೇಕಾಗಿರುತ್ತೆ ಈ ಚಪ್ಪಾಳಿ ಹೊಡೆದ್ರೆ ಸಮ ಅವರಿಗೆ ಗಮನ ಬರುತ್ತೆ ಗೊತ್ತಾಯ್ತಿಲ್ಲ ಆಶ್ಚರ್ಯ ಇದ್ದಾಗ ಮನಸ್ಸನ್ನು ಅನ್ಕೋತೀವಿ ಇವ್ರು ಕೇಳಬೇಕು ಅಂತೇಳಿ ಎಲ್ಲರೂ ತಿರುಗಿ ನೋಡೋದಿಲ್ಲ ಅದೊಂದು ಪ್ಯಾರಾಸೈಕಾಲಜಿ ಅಂತ ಕರೀತಾರೆ ದಾರಿಲಿ ಹೋಗ್ತಾ ಇದ್ದಾರೆ ಯಾರೋ ಮುಂದೆ ಹೋಗ್ತಿರ್ತಾರೆ ಕರಿಬೇಕು ಅನಿಸುತ್ತೆ ನಮಗೆ ತಿಳಿತಲ್ಲ ತಿರುಗಿ ನೋಡ್ತಾರೆ ಎಷ್ಟು ಸಲ ತಿಳಿತಿಲ್ಲ ಕರಿಬೇಕು ಅನಿಸ್ತೇವೆ ತಿರುಗಿ ನೋಡ್ತಾರೆ ಇದೆಲ್ಲ ಏನಿದು ಟೆಲಿಪತಿ ಅದರಿಂದ ಅರ್ಥ ಆಗೋದು ನಮಗೆ ನಮ್ಮ ಶಕ್ತಿ ಮೀರಿತ್ತದು ಇದೇನಾಯ್ತು ಈಗ ಆ ಶಬ್ದಕ್ಕೆ ಅವರನ್ನೇ ಹೇಳೋ ಶಕ್ತಿ ಇದೆ ಆ ನೋಟಕ್ಕೆ ಅವರನ್ನೇ ನೋಡೋ ಶಕ್ತಿ ಇದೆ ಗೊತ್ತಾಯ್ತು ಮನುಷ್ಯರಿಗೆ ಎಷ್ಟು ಸಾಮರ್ಥ್ಯ ಇದ್ರೆ ದೇವರ ಸಾಮರ್ಥ್ಯ ಹೇಗಿರಬೇಕು ಅನ್ನೋದು ಸೂಚನೆ ಹೌದು ಉತ್ಪತ್ತಿ ಮೂಲ ಎರಡು ಶಬ್ದ ಪ್ರವೃತ್ತಿ ನಿಮಿತ್ತ ನದಿ ಭೋರ್ಗರಿತದೆ ಅಂದರೆ ಪೂರ್ಣತ್ವ ಹಿಡಿತದೆ ಸಮುದ್ರ ಭೋರ್ಗರಿತದೆ ಅಂದ್ರೆ ಏನು ನೀರು ಭಾರಿ ಜಾಸ್ತಿ ಇದೆ ಸಮುದ್ರ ಪರಮಾತ್ಮನ ಗುಣಗಳು ಎಷ್ಟು ಅಂದ್ರೆ ಅಪಾರ ಆದ್ದರಿಂದಾಗಿ ಧ್ವನಿ ಆತಂಕ ಅಪ್ಲೈ ಆಗುತ್ತೆ ಈ ಸಮುದ್ರಕ್ಕೆ ಇಷ್ಟೇ ಸಮುದ್ರ ಎಷ್ಟೇ ದೊಡ್ಡದು ಅಂದ್ರೆ ಲಿಮಿಟೆಡ್ ಯಾಕೆ ಇಲ್ಲಿ ಸಮುದ್ರ ಇಲ್ಲ ಅಂದಮೇಲೆ ಸಮುದ್ರ ದೊಡ್ಡದು ಇಲ್ಲಂತಿಲ್ಲಲ್ಲ ಆದರೆ ಇಲ್ಲದ್ರೆ ಸಮುದ್ರಕ್ಕೆ ಎಷ್ಟು ನಾವು ಪೂರ್ಣತೆ ಹೇಳೋದಾದರೆ ದೇವರಿಗೆ ಎಷ್ಟು ಪೂರ್ಣತೆ ಹೇಳಬೇಕು ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ಅಂತ ಕರೆ ಅದೇ ಎಲ್ಲ ಶಬ್ದ ಹೊಡಿಸೋದು ಅವನೇ ಶಬ್ದ ಪ್ರವೃತ್ತಿ ನಿಮಿತ್ತ ಅವನೇ ಶಬ್ದದ ಪ್ರವೃತ್ತಿ ನಿಮ್ಮ ಅಂದರೆ ನಿಮಿತ್ತ ಅಂದರೆ ಈಗ ಶೂರ ಅಂತ ಕರೀತಾರೆ ಭಯಪಡೋದು ಶೂರ ಅಂತ ಕರೆಯೋದಿಲ್ಲ ಭಯ ಶೂರ ಅಂತ ಕರೆಸ್ಕೋಬೇಕಾದ್ರೆ ಏನಿರಬೇಕು ಅಲ್ಲಿ ಒಂದು ನಿಮಿತ್ತ ಧೈರ್ಯ ಇರಬೇಕು ಇಲ್ಲೋದ್ರೆ ಶೂರ ಅಂತ ಕರೆಯೋದಿಲ್ಲ ಗೊತ್ತಾಯ್ತಾ ಅದೇ ರೀತಿಯೇ ಬ್ಯಾಟ್ಸ್ಮನ್ ಅಂತ ಒಂದು ಅರ್ಥ ಇದೆ ಬೌಲರ್ ಅಂತ ಅರ್ಥ ಇದೆ ಪ್ರವೃತ್ತಿ ನಿಮಿತ್ತ ಇದೆ ಸೊ ಎಲ್ಲ ಪ್ರವೃತ್ತಿ ನಿಮಿತ್ತ ಯಾರಲ್ಲಿದೆ ಕೊನೆಗೆ ದೇವರಲ್ಲಿ ಸೊ ಎಲ್ಲ ಗುಣಗಳನ್ನು ಹೇಳಬೇಕಾದ್ರೆ ಏನೇನಿದೆಯೋ ಇವತ್ತು ನಾವು ಬಿ ಎ ಓದನ್ ಗ್ರಾಜುಯೇಟ್ ಅಂತ ಕರೆದ್ರೆ ಪಿ ಎಚ್ ಡಿ ಮಾಡಿದ ಗ್ರಾಜುಯೇಟ್ ಹೋದಲ್ಲೋ ಗೊತ್ತಾಯ್ತಲ್ಲ ಇವರಿಂದ ಭಾರಿ ಮೇಲೆ ಇರ್ತಾರೆ ಸೊ ಹೀಗೆ ದೇವರ ಎಲ್ಲ ಗುಣಗಳು ದೇವರಲ್ಲಿ ನಿರವಧಿಕವಾಗಿವೆ ಬುಡದವರಲ್ಲಿ ಸಾವಧಿಕ ಅಂದರೆ ಲಿಮಿಟ್ ಇದೆ ದೇವರಲ್ಲಿ ಏನಿಲ್ಲ ಲಿಮಿಟ್ ಇಲ್ಲದ ಹಾಗಿದೆ ಅದಕ್ಕೆ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಅಂತ ಪದ ಬಂದಿರೋದು ಯೋ ದೇವಾನಾಂ ನಾಮಧಾಯಕ ಇತ್ಯಾದಿ ಕೇವಲ ಸಮುದ್ರ ಮೇಘ ವೃಕ್ಷಪತನ ಭೇರಿ ತಾಡನಾದಿ ಸರ್ವಘೋಷಾಪಿ ತಶ್ಚೈವ ನಾಮಾನಿ ಯಥಾಯೋಗ್ಯಂ ಯೋಜನೀಯಾನಿ ಏಕಮೇವ ವ್ಯಾಹರಣಂ ಇವೆಲ್ಲ ಹೇಳೋದು ಒಂದೇ ಒಂದು ಏಕಮೇವ ವ್ಯಾಹರಣಂ ಅಂದ್ರೇನು ಏಕ ಪ್ರಕಾರಮೇವ ನಾಮ ಒಂದೇ ರೀತಿಯಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಾ ಇವೆ ಏನದು ವಿಷ್ಣು ಸರ್ವೋತ್ತಮತ್ವ ಅಂದರೆ ನಿರ್ದೋಷ ಗುಣಪೂರ್ತಿ ವಾಚಕತ್ವಾದ ಏಕ ಪ್ರಕಾರತ ಪ್ರತಿಯೊಂದು ಗುಣದ ಹಿನ್ನೆಲೆಯಲ್ಲಿ ನಿರ್ದೋಷತ್ವ ಇದೆ ಗುಣಪೂರ್ಣತ್ವ ಇದೆ ಇದು ವಾಚಕತ್ವ ಅಂದರೆ ಹಾಗೆ ವಿಷ್ಣುವನ್ನು ಹೇಳಬೇಕಾದ್ರೆ ಅದನ್ನು ಹೇಳಬೇಕು. ಇನ್ನೇನೇ ಇದ್ರೂ ಕೂಡ ಹೇಳಿ ವಿಷ್ಣುವನ್ನು ಹೇಳೋದಕ್ಕಾಗೋದಿಲ್ಲ. ದೇವ್ರ ಬಗ್ಗೆ ಎಷ್ಟೇ ಹೇಳಿದರೂ ಕೂಡ ಗುಣಪೂರ್ಣ ಅನ್ನೋ ಪದ ಉಪಯೋಗಿಸೋದ್ರೆ ದೇವ್ರ ವಿಷಯ ಅಲ್ಲ. ಅದು ಹಾಲಿನ ಬಗ್ಗೆ ಗಂಟೆ ಗಂಟೆ ಲೆಕ್ಚರ್ ಹೊಡೆದ ಬಿಳಿ ಅಂತಲೇ ಹೇಳಲಿಲ್ಲ. ಬಿಳಿ ಅಂತ ಹೇಳೋದು ಹಾಲಿನ ಸಹಜವಾದ ಗುಣ ಹೇಗೋ, ಗುಣಪೂರ್ಣತ್ವ ದೋಷ ದೂರತ್ವ ಹಾಗೆ. ಪ್ರಾಣೇ ನಾರಾಯಣ ಏವಾ, ಇಲ್ಲಿ ಪ್ರಾಣವಾಚಕ ಅಂದರೆ ನಾರಾಯಣ ವಾಚಕ ಅಂತ ಅರ್ಥ. ಪ್ರಾಣದೇವರು ವಾಚಕ ಅಂತ ಅರ್ಥ ಅಲ್ಲ. ಮುಖ್ಯ ಪ್ರಾಣ ಅಲ್ಲ ನಾರಾಯಣ. ನಾರಾಯಣ ವಿಷಯ ವ್ಯವಹಾರ, ಬರೀ ನಾರಾಯಣ ವಿಷಯದಲ್ಲಿ ವ್ಯವಹಾರ ಇಲ್ಲ, ಬೇರೆದಲ್ಲಿ ವ್ಯವಹಾರ ಇದೆ, ಅದರನ್ನು ಕಡಿಮೆ ಮಾಡ್ತೇವೆ ಅಷ್ಟೇ. ರುಚಸ್ತು ವಿಶೇಷತಃ ಇಂದ್ರಾದಿ ನಾಮವತೋ ವಿಷ್ಣೋ ಗುಣಾನ್ ಗುಣಾಲ್ಪಜ್ಞಾನಾಮಪಿ ಪ್ರಕಾಶಯಂತೀತಿ ಪ್ರಾಣೇ ನಾರಾಯಣ ಏವೇತಿ ವಿದ್ಯಾತ್. ರುಚಸ್ತು, ಇದು ನಾರಾಯಣ ವ್ಯವಹಾರ ಅಂಬುದು ಸ್ಪಷ್ಟ. ಇನ್ನು ಋಕ್ಕುಗಳಂತೂ ಇಂದ್ರಾದಿ ನಾಮ ಹೊಂದಿರತಕ್ಕಂಥ ವಿಷ್ಣುವಿನ ಗುಣ ಅನಲ್ಪಜ್ಞಾನಾಮಪಿ ಗುಣಾನ್ ಅಲ್ಪಜ್ಞ ಅಲ್ಪರಿರ್ತಾರೆ, ವಿಷ್ಣುವಿನ ಗುಣಗಳನ್ನು ಅಲ್ಪಜ್ಞರಿರ್ತಾರೆ, ಅವರಿಗೂ ಕೂಡ ತಿಳಿಸಿಕೊಡ್ತಕ್ಕಂಥವುಗಳು ಋಕ್ಕುಗಳು ಅಂಥೇಳಿ. ಕೆಲವು ಪದಗಳು ವಿಶೇಷವಾಗಿ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವು ಸಾಮಾನ್ಯ ಎಲ್ಲರಿಗೂ ಅರ್ಥ ಆಗುತ್ತೆ, ಕೆಲವು ಸ್ಪೆಸಿಫಿಕ್ ಆಗಿ ಅರ್ಥ ಆಗುತ್ತೆ. ಕೆಲವು ಪದಗಳು ವಿಷ್ಣು ನಾರಾಯಣಾದಿ ಶಬ್ದಗಳೇ ದೇವರು ಹೇಳುತ್ತವೆ, ಭಾರಿ ಸರಳ. ಅದು ಇದೆಲ್ಲ ಹೇಳ್ತವರು ಜ್ಞಾನಿಗಳಿಗೆ ಸಾಧ್ಯ. ಅಜ್ಞಾನಾಮಪಿ ಹೇಳ್ಕೊಡ್ತಕ್ಕಂಥವುಗಳು ವಿಷ್ಣು ಅಂತ ತಿಳಿಸಿದರು. ಕೈಮುತ್ಯ ಬೀಜಮಾಹ ಯೋ ದೇವಾನಾಮಿತಿ, ಕೈಮುತ್ಯಕ್ಕೇನು ಕಾರಣ ಅಂತ ಹೇಳ್ತಾರೆ. ಯದೈವಂ ವಿಷ್ಣು ಪರತ್ವೇನ ಅತಿ ಪ್ರಸಿದ್ಧ ಪ್ರಸಿದ್ಧ ಶೂನ್ಯಾನಿ ಋಷ್ಯಾದಿ ನಾಮಾನಿ ಭಗವತ್ಪರಾಣಿ ತದಾ ಇತ್ಯಾದಿ ಬಹುಶ್ರುತಿಭ್ಯೋ ಭಗವತ್ಪರತಯ ಅವಗತಾನಿ ದೇವತಾ ನಾಮಾನಿ ಭಗವತ್ಪರಾಣೀತಿ ಕಿಮುವಾಚ್ಯಮಿತಿ ಕೈಮುತ್ಯಮಿತಿ ಭಾವಃ. ಕೈಮುತ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಹೇಳಿದರು ಆಚಾರ್ಯ, ಋಷಿನಾಮಗಳೇ ಹೀಗೆ ವಿಷ್ಣುವಾಚಕ ಆದಮೇಲೆ ದೇವತಾ ನಾಮಗಳು ವಿಷ್ಣುವಾಚಕ ಆಗದೇ ಇರುತ್ತಾ ಅಂತ ಕೇಳಿದರು. ಅದೇನು ಸ್ವಾರಸ್ಯ ಇದೆ ಅನ್ನೋದನ್ನು ತೋರಿಸ್ತಾರೆ. ಕೈಮುತ್ಯ ಬೀಜಮ ಏನು ಸ್ವಾರಸ್ಯ ಅಂದರೆ, ಯದಾ ಏವಂ ವಿಷ್ಣುಪರತ್ವೇನ ಅತಿ ಪ್ರಸಿದ್ಧಿ ಶೂನ್ಯಾನಾಮಪಿ. ಸಾಮಾನ್ಯವಾಗಿ ವಶಿಷ್ಠ ವಾಮದೇವ ಶಬ್ದಗಳನ್ನು ಹೇಳಿದಾಗ ವಿಷ್ಣುಪರಾರ್ಥ ಸಾಮಾನ್ಯರಿಗೆ ಪ್ರಸಿದ್ಧಿ ಇಲ್ಲ. ಅಂಥವನ್ನೇ ಆಚಾರ್ಯ ಏನು ಮಾಡಿ ತೋರಿಸಿದ್ರೆ, ಈಗ ವಿಷ್ಣುಪರಾರ್ಥ ತೋರಿಸಿದರು. ಭರದ್ವಾಜ ಅಂತ ವಿಷ್ಣುವಿಗೆ ಹೆಸರು, ವಶಿಷ್ಠ ಅಂತ ಕರೆದರು, ವಿಶ್ವಾಮಿತ್ರ ಅಂತ ಎಲ್ಲ ತೋರಿಸ್ಬಿಟ್ರು. ಯಾವುದಕ್ಕೆ ಅತಿ ಪ್ರಸಿದ್ಧಿ ಇಲ್ಲ, ಅವುಗಳಿಗೆ ವಿಷ್ಣುವಾಚಕ ಇದ್ದೆ ವಾಚಕತ್ವ ಇದ್ಮೇಲೆ ಇನ್ನು ಇಂದ್ರಾದಿ ದೇವತೆಗಳ ಹೆಸರುಗಳು ಹೆಚ್ಚು ಪ್ರಸಿದ್ಧ. ಅದು ವಿಷ್ಣುವಾಚಕತ್ವ ಅಂಬುದು ಹೆಚ್ಚು ಪ್ರಸಿದ್ಧ. ಅದಕ್ಕೆ ಹೇಳಬೇಕಾದ್ರೆ ಕೈಮುತ್ಯ ಸಿದ್ಧ ಅಂತ ಅರ್ಥ. ಹಾಂ ಈ ಶಬ್ದಗಳೇ ಅದಕ್ಕೆ ಹೇಳ್ಬಿಡ್ತಾರೆ. ಈ ಶಬ್ದಗಳು ತಗೋಬೇಕು, ಸ್ವರಾದಿಗಳು ತಗೋಬೇಕು, ಅವು ಧ್ವನಿಗಳು ತಗೋಬೇಕು, ಹ್ರಸ್ವ ದೀರ್ಘಗಳು ತಗೋಬೇಕು. ಆ ಯಾವ್ದು ಹೌದು, ಗುಡುಗಿನ ಶಬ್ದ ಹೌದು ಹೌದು, ಉದಾತ್ತ ಸ್ವರ. ಅವಾಗ ಏನು ಹೇಳುತ್ತೆ, ಉದಾತ್ತ ಸ್ವರ ಅಂತ ತಗೊಂಡು ದೇವ್ರ ದೊಡ್ಡವನು ಅಂತ ಅರ್ಥ ಆಗುತ್ತೆ. ಆ ಥರ ಆ ಅರ್ಥ, ಅದು ಒಂದು ರೀತಿಯ ಅರ್ಥ. ಮತ್ತೆ ಇನ್ನೊಂದು ಅರ್ಥ ಇದೆ, ಗುಡುಗಿನ ಹಿಂದೆ ಗುಡುಗಿಸಿದ್ರು ಅವನೇನೆ. ಆ ಗುಡುಗ ಶಬ್ದಕ್ಕೆ ಏನೊಂದು ಅರ್ಥ ಇದೆ, ಅದು ಪೂರ್ತಿ ಇರೋದು ದೇವರಿಗಿರೋದು. ಆ ಶಬ್ದ ಉದಾತ್ತ ಸ್ವರ ಎಲ್ಲವೂ ಕೂಡ ಸ್ವರ. ದೇವ್ರ ಬಗ್ಗೆ ಹೇಳಬೇಕಾದ್ರೆ ಯಾವುದೂ ಸಂಕೋಚ ಪಡೋ ಕಾರಣ ಇಲ್ಲ. ನಿರವಧಿಕ ನಿರವಧಿಕನೇ, ಯಾವ ಆ್ಯಂಗಲಲ್ಲಿ ತಗೊಂಡು ಯಾರನ್ನು ಹೇಳುತ್ತದ ದೇವರನ್ನು ಹೇಳ. ಸ್ವರ ಒಂದು ಭಾಗ ಅಷ್ಟೇ ಅದು. ಸ್ವರದಲ್ಲಿ ಏನಿದೆ, ಉದಾತ್ತ ಸ್ವರ ಇದೆ, ಜೋರಾಗಿ ಗುಡುಗುತ್ತೆ ಅಂತ ತಿಳ್ಕೊಬೇಕು. ಆ ಜೋರಾಗಿರಬೇಕೆ ಮತ್ತೆ ದೇವ್ರ ಗುಣ ಮತ್ತೆ ಗೊತ್ತದ. ಈ ಅರ್ಥದಲ್ಲಿ ಯಾವ ಭಾಗ ತಗೊಂಡ್ರೂ ಕೂಡ ದೇವರಿಗೆ ಸಂಕೋಚ ಮಾಡೋ ಕಾರಣ ಇಲ್ಲ. ಅದು ಗುಡುಗೆ ಒಂದು ಸೀಮಿತವಾದ ಅರ್ಥ ಇದ್ದರೆ ದೇವ್ರಿಗೆ ತಗೊಂಡಾಗ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಕಿಮು ವಾಚ್ಯಮಿತಿ ಕೈಮಿತ್ಯಮಿತಿ ಭಾವಃ ಸರ್ವೇ ಭಗವತ್ಪರತೆಯ ಅವಗತಾನಿ ದೇವತಾ ನಾಮಾನಿ ಭಗವತ್ಪರಾಣೀತಿ ಕಿಮು ವಾಚ್ಯಮಿತಿ ಕೈಮುತ್ಯಮಿತಿ ಭಾವಃ ಸರ್ವೇ ವೇದ ಇತ್ಯತಃ ಪರಂ ಚ ಅಪ್ಯರ್ಥ ಕಿಮು ಇತ್ಯರ್ಥಕಶ್ಚ ವಾಶಬ್ದೋ ಯೋಚ್ಯ ಇತಿ ಭಾವೇನ ತತ್ ಸಮುಚ್ಚಯ ಪೂರ್ವಮಃ ನ ಕೇವಲವಿತಿ. ಈಗ ವೇದ ಇತ್ಯತಃ ಪರಂ ಚ ಅಪ್ಯರ್ಥ ಕಿಮು ಇತ್ಯರ್ಥಕಶ್ಚ ವಾಶಬ್ದ ಯೋಜ್ಯ ಇತಿ ಭಾವೇನ. ವೇದ ಆದ ಮೇಲೆ ಅಪಿಯನ್ನ ಅರ್ಥವನ್ನು ಕಿಮು ಶಬ್ದವನ್ನು ಸೇರಿಸ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ನ ಕೇವಲಂ ಅಂತ ಭಾಷ್ಯ ಬರೀತಾ ಇದ್ದಾರೆ. ನ ಕೇವಲಂ ಋಷ್ಯಾದಿ ನಾಮ ಭಗವತಃ ಕಿಂತು ಸರ್ವೇ ವೇದ, ಮದ್ದು ಋಷಿನಾಮ, ಆಮೇಲೆ ದೇವತಾ ನಾಮ, ಆಮೇಲೆ ಎಲ್ಲ ವೇದಗಳು. ವೇದಗಳಲ್ಲಿ ಕೆಲವು ಚಕಾರದ ಯಾರ ಹೆಸರು ಅಲ್ಲವು, ಚಾತು ಅಂತಿದೆ, ಅವು ಕೂಡ ವಿಷ್ಣುವಾಚಕನೇ. ಮತ್ತೆ ಸರ್ವೇ ವೇದ ಅನ್ನೋ ಪದದಿಂದ ವೇದದಲ್ಲಿ ಏನೇನು ಸೇರಿಕೊಂಡಿದೆ ಅವಿಷ್ಟು ಕೂಡ ಅವನ್ನ ಸರ್ವನಾಮ ಪದ ಆಗಿರ್ಬೋದು, ಚಕಾರ ತುಕಾರಗಳಾಗಿರಬಹುದು, ಹ್ರಸ್ವ ದೀರ್ಘ ಆಗಿರಬಹುದು, ಉದಾತ್ತ ಸರಿತಾದಿಗಳಾಗಿರಬಹುದು, ಏರೇ ಆಗಿರಲಿ, ಅವೆಲ್ಲ ಯಾರನ್ನು ಹೇಳುತ್ತೆ, ವಿಷ್ಣುವನ್ನೇ ಹೇಳುತ್ತೆ. ಈ ರೀತಿ ಸರ್ವಶಬ್ದವಾಚ್ಯತ್ವ ಆಚಾರ ವಿಶೇಷವಾದ ವಿವರಣೆ ಇದೆ. ಅದ್ವೈತ ಪ್ರಕಾರ ಏನು ಅಂದರೆ, ಯಾವುದು ದೇವ್ರನ್ನ ಹೇಳೋದಿಲ್ಲ, ಅರ್ಥ ಆಯ್ತಿಲ್ಲ, ಯಾವ್ಯಾವುದೋ ದೇವ್ರನ್ನ ಹೇಳೋದಿಲ್ಲ, ಸರ್ವಶಬ್ದ ಅವಾಚ್ಯ ಪರಮಾತ್ಮ. ಎಷ್ಟು ಆಪೋಸಿಟ್ ಎರಡು ಕೂಡ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗುತ್ತೆ ಇಬ್ಬರಿಗೂ ಕೂಡ? ಈಗ ಎರಡು ಮತ್ತ ಹೊಂಚ್ಕೊಂಡು ಹೋಗಿದ್ರೆ ಸಾಧ್ಯನೇ ಇಲ್ಲ. ಹೊಂಚ್ಕೊಳ್ಳೋದು ಯಾವ ಸಾಧ್ಯ? ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಸೇರಿಸ್ಕೋಬಹುದು. ಎಕ್ಸಾಕ್ಟ್ಲಿ ಆಪೋಸಿಟ್. ಯಾವ ಶಬ್ದವು ದೇವರು ಹೇಳೋದಿಲ್ಲ ಅಂತ ಅವರು, ಎಲ್ಲ ಶಬ್ದರು ದೇವರು ಹೇಳುತ್ತೆ ಅಂತ ಇವರು. ಹೊಂಚೋದು ಹೇಗೆ ಈಗ? ಆದ್ದರಿಂದ ಎಲ್ಲ ಯಾವ ಶಬ್ದನೂ ದೇವರನ್ನ ಹೇಳೋದಿಲ್ಲ ಅಂದರೆ ದೇವರಲ್ಲಿ ಯಾವ ಗುಣ ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ ಅಂತ ಅರ್ಥ ಆಯಿತು. ಆದರೆ ಇಲ್ಲಿ ಹಾಗಲ್ಲ, ಎಲ್ಲ ಗುಣ ದೇವರಲ್ಲಿ, ಎಲ್ಲ ಶಬ್ದರೂ ದೇವರನ್ನ ಹೇಳುತ್ತೆ. ಹಾಗಿದ್ದರೆ ಅವರ ವಾದ ಏನು ಗೊತ್ತಾ? ಒಂದು ಶಬ್ದ ದೇವರನ್ನ ಹೇಳಿದ ಮೇಲೆ ಆ ಶಬ್ದದಿಂದ ಲಿಮಿಟ್ ಆಗ್ತಾನಲ್ಲ ಗುಣ ಅಂತ ಅವ್ರ ಅರ್ಥ. ಉದಾಹರಣೆ ಎಮ್ ಎ ಅಂತ ಹೇಳಿದರೆ ಎಮ್ ಎ ಇನ್ ಕೆಮಿಸ್ಟ್ರಿ ಎಂದು, ಎಮ್ ಎಸ್ ಇನ್ ಕೆಮಿಸ್ಟ್ರಿ ಅಂತ. ಅದು ಆ್ಯಕ್ಚುಲಿ ದೊಡ್ಡ ಪದ, ಆದರೆ ಒಂದು ಮೈನಸ್ ಪಾಯಿಂಟ್ ಇದೆ. ಏನು ಮೈನಸ್ ಪಾಯಿಂಟ್ ಇದೆ ಅಂದರೆ ಅವನು ಫಿಸಿಕ್ಸ್ ಅಲ್ಲ, ಬರೀ ಕೆಮಿಸ್ಟ್ರಿ ಅಷ್ಟೇ. ಆ ಪದದಲ್ಲಿ ಗುಣ ಇದೆ, ದೋಷನೂ ಇದೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಅದ್ವೈತಿಗಳು ಜನಕ್ಕೊಂದು ಕನಿ ಸ್ವರ ಒಂದು ಮಾತಾಡ್ಬಿಡಿಕೆ ನೋಡಿದ್ರ, ದೇವರು ಯಾವ ಗುಣವನ್ನು ಹೇಳಿದ್ರು ಕೂಡ ಏನಾಗ್ಬಿಡ್ತಾನೆ, ದೇವರು ಇಮಿಡಿಯೇಟ್ ಆಗಿಬಿಡ್ತಾನೆ. ಅದಕ್ಕೆ ಯಾವ ಗುಣ ಹೇಳೋದಿಲ್ಲ ಅಂದ್ರೆ ಬೋಧ ಇಲ್ಲ. ಅಯ್ಯೋ ದಡ್ಡ ಹಾಗೆ ಹೇಳಬಾರ್ದು, ಅದರಿಂದ ಇರೋ ಗುಣರು ತೆಗೆದಾಕಿದಾಗಾಯ್ತು. ಹಾಗೆ ಮಾಡಬಾರ್ದು. ಎಲ್ಲ ಶಬ್ದ ದೇವರನ್ನ ಹೇಳುತ್ತೆ, ಯಾವ ಶಬ್ದ ದೇವರನ್ನ ಪೂರ್ತಿ ಹೇಳೋದಿಲ್ಲ. ಎಷ್ಟು ಸುಲಭ ಆಯ್ತಾಗ, ಈ ಕಲ್ಲು ಮೇಲೆ ಕುಗಿತೀರಿ, ಸ್ವಲ್ಪ ದೂರ ಹೋಗೋದು ನಿಶ್ಚಿತ, ಗ್ಯಾರಂಟಿ. ಅದು ಸೂರ್ಯನ ಮುಟ್ಟೋದಿಲ್ಲ, ಡೈರೆಕ್ಷನ್ ಸೂರ್ಯನ ಕಡೆ ಇದ್ದರೂ ಕೂಡ ಸೂರ್ಯನ ಮುಟ್ಟೋದಿಲ್ಲ. ಸೊ ದೇವ್ರನ್ನ ಹೇಳಿದ್ರು ಕೂಡ ಹೇಗೆ ಹೇಳೋದಿಲ್ಲ, ಅದು ಪೂರ್ತಿ ಇದನ್ನ ಹೇಳಕ್ ಬರಲಿಲ್ಲ ಅವರಿಗೆ. ಅದಕ್ಕೇನು ಮಾಡಿಬಿಟ್ರು, ಹೇಳೋದಿಲ್ಲ ಅಂತ ಹೇಳ್ಬಿಟ್ರು ಕೊನೆಗೆ. ಇದು ಅವ್ರದ್ದು ಒಂದು ಕಡೆಗೆ ಅಜ್ಞಾನ, ಇನ್ನೊಂದು ಕಡೆಗೆ ಮೋಸ, ಎರಡೆರಡು ಸೇರ್ಕೊಂಡ್ಬಿಡ್ತಾರೆ. ಅಜ್ಞಾನದಿಂದ ಹೇಳಿದಾಗ ಅದಕ್ಕೆ ಜ್ಞಾನ ಕೊಟ್ಟರೆ ಸರಿ ಹೋಗ್ತಾರೆ. ಅಜ್ಞಾನ ಮೋಸಕ್ಕೆ ಯಾವ ಡಿಫ್ರೆನ್ಸ್ ತಿಳ್ಕೊಬೇಕು ನಾವೀಗ? ಒಬ್ಬರು ತಿಳ್ಕೊಳ್ಳೋದೇ ಹೇಳಿದ್ನೋ, ತಿಳಿದು ಹೇಳಿದ್ನೋ ಅನ್ನೋದಕ್ಕೆ, ಮೋಸ ಮಾಡ್ಲಿಕ್ಕೆ ಹೇಳಿದ್ರು ಅನ್ನೋದು ಹ್ಯಾ ತಿಳ್ಕೊಬೇಕು ಅಂದರೆ, ತಿಳಿಸಿದಾಗ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅವ್ನು ಗೊತ್ತಿಲ್ಲದೆ ಹೇಳಿದ ಅಂತ ಅರ್ಥ. ವಿಷಯ ತಿಳಿಸಿದಾಗ ಚೇಂಜ್ ಮಾಡ್ಕೊಂಡ್ರೆ ಏನರ್ಥ? ಅಜ್ಞಾನದಿಂದ ಹೇಳಿದ್ದ, ತಿಳಿಸಿದ್ರು ಹಠ ಮಾಡಿದ್ರೆ ಏನರ್ಥ? ಅವ್ರು ಮೋಸ ಮಾಡ್ತಾರೆ ಅಂತ. ಗೊತ್ತಾಯ್ತಾ? ಇದ್ರ ಡಿಫ್ರೆನ್ಸ್ ಇರೋದು ಅಲ್ಲೇನೆ. ಇವತ್ತು ಇಬ್ಬರು ಸುಳ್ಳು ಹೇಳ್ಬೋದು, ತಿಳುವಳಿಕೆ ಇಲ್ದೂ ಸುಳ್ಳು ಹೇಳ್ಬೋದು, ಅವನು ಹಠಬಾರಿತನದಿಂದ ಸುಳ್ಳು ಹೇಳ್ಬೋದು. ಅದು ಗೊತ್ತಾಗೋದು ಯಾವಾಗಾದ್ರೆ ಈ ಪಾಯಿಂಟ್ ಬಂದಾಗ ಗೊತ್ತಾಗುತ್ತೆ. ಅಯ್ಯೋ ನಂಗೆ ಒಳ್ಳೆ ತಕ್ಷಣ ಹೇಳ್ಬೋದು, ಅವ್ರು ನಂಗೆ ಗೊತ್ತೇ ಇರಲಿಲ್ಲ, ಎಷ್ಟು ಸುಲಭ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಇವ್ರೇನು ಮಾಡಿದ್ರು, ಒಪ್ಕೊಳ್ಳೋದಕ್ಕೆ ಏನೋ ಕಾರಣ ಕೊಟ್ಟು ವ್ಯವಹಾರಕ್ಕೆ ಏನೋ ಮಾಡಿ ತಲೆ ಕಾಸಿಗೆ ಟ್ರೈ ಮಾಡ್ತಾರೆ. ಇದು ತಪ್ಪು. ಮೋಸ ಮಾಡೋ ಉದ್ದೇಶ ಇರೋದೇ ಹಾಗೆ ಯಾವಾಗಲೂ ಕೂಡ. ಪ್ರಾಮಾಣಿಕ ಆಗಿದ್ರೆ ನಂಗೆ ಗೊತ್ತಿರಲಿಲ್ಲ, ನಿಮ್ಮೇಟಾಗಿ ಒಪ್ಕೋತಾರೆ. ನ ಕೇವಲ ಅವರ ಎಕ್ಸಾಂಪಲ್, ಓಡೋದವರು ಇದ್ದಾರೆ, ಚೇಂಜ್ ಆದವರು ಇದ್ದಾರೆ. ಆ ದೃಷ್ಟಾಂತಗಳ ವಿಷ್ಣು ಕೂಡ ಮುಂದೆ ಹೇಳ್ತಾರೆ. ನ ಕೇವಲಂ ಋಷ್ಯಾದಿ ನಾಮ ಭಗವತಃ ಕಿಂತು ಸರ್ವೇ ವೇದಾಪಿ ತಸ್ಯೈವ ನಾಮ ಇತ್ತೇತತ್ ಕಿಮು ವಕ್ತವ್ಯಮಿತ್ಯರ್ಥಃ. ಅಗ್ನಿಮೀಡೆ ಇತ್ಯಾದೌ ಅಜ್ಞಾದಿ ನಾಮ್ನಾಂ ಇಂದ್ರಂ ಕುತ್ಸ ಇತ್ಯಾದೌ ಕುತ್ಸಾದಿ ನಾಮ್ನಾಂ ರುಚಾಂ ತ್ವಂ ಇತ್ಯಾದೌ ಋಗಾದಿ ನಾಮ್ನಾಂ ಭಗವತ್ಪರತ್ವೇ ಸಂಸರ್ಗ ಬೋಧಕ ವಾಕ್ಯ ಸಮುದಾಯ ರೂಪ ವೇದ ಚತುಷ್ಟಯಸ್ಯ ಭಗವತ್ಪರತ್ವಂ ಸುಲಭವಿತಿ ಭಾವ. ಅಗ್ನಿಮೀಡೆ ಅಂತ ಹೇಳ್ಬೇಕಾದ್ರೆ ಅಗ್ನಿ ಪದ ಇದೆ, ಈಳೆ ಪದಗಳಿದೆ. ಇಂದ್ರಂ ಕುತ್ಸ ಅಂತ ಹೇಳ್ಬೇಕಾದ್ರೆ ಇಂದ್ರ ಪದ ಇದೆ, ಕುತ್ಸ ಪದ ಇದೆ, ರುಚಾಂತ ಮತ್ತು ಇನ್ನೊಂದು ವಾಕ್ಯ ಇದೆ. ಎಲ್ಲದರಲ್ಲೂ ಕೂಡ ಭಗವತ್ಪರತ್ವ ಹೇಳೋದಕ್ಕೆ ಸಂಸರ್ಗ ಬೋಧಕ ವಾಕ್ಯ ಸಮುದಾಯ ರೂಪ ವೇದ ಚತುಷ್ಟಯಸ್ಯ. ಸಂಸರ್ಗವನ್ನು ತಿಳಿಸಿಕೊಡ್ತಕ್ಕಂಥ ವಾಕ್ಯ ಸಮುದಾಯ ರೂಪವಾದ ವೇದ ಚತುಷ್ಟಯಸ್ಯ, ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅವೆಲ್ಲವೂ ಭಗವತ್ಪರ ಅಂತ ಹೇಳೋದು ಭಾರಿ ಸುಲಭ. ಈ ಬಿ ಪ್ರಿನ್ಸಿಪಲ್ ಅರ್ಥ ಆದರೆ ಅದು ಭಾರಿ ಸುಲಭ. ಸರ್ವೇ ಘೋಷ ಇತ್ಯತಃ ಪರಂ ಚ ಅಪಿ ಅರ್ಥಕಸ್ಯ ಕಿಂವರ್ಥಕಸ್ಯ ವಾ ಶಬ್ದಸ್ಯ ಸಂಬಂಧಂ ಮತ್ವಾ ವ್ಯಾಚಷ್ಟೆ ವೇದಾಹ ಸಮುದ್ರ ಮೇಘ ಇತ್ಯಾದಿ. ಅಲ್ಲಿ ಇನ್ನೂ ಕೈಮುತ್ತೆ ಹೇಳೋದಕ್ಕೋಸ್ಕರ, ಸಮುಚ್ಚಯ ಮಾಡೋದಕ್ಕೋಸ್ಕರ ಸಮುದ್ರ ಮೇಘ ಎಲ್ಲ ಸೇರಿಸ್ತಾರೆ. ಅದರಲ್ಲಿ ಕಿಂವಿತ್ತೇತತ್ ದೇಹಲಿ ದೀಪ ನ್ಯಾಯೇನ ಅಸ್ಮಿನ್ನಪಿ ವಾಕ್ಯೆ ಸಂಬದ್ಧತೆ. ಕಿಮು ಅಂತಕ್ಕಂಥ ಒಂದು ಕೈಮುತ್ತೆ ನ್ಯಾಯ ದೇಹಲಿ ದೀಪ ನ್ಯಾಯದಿಂದ ಇಲ್ಲೂ ಕೂಡ ಸೇರಿಸ್ಕೋಬೇಕು. ದೆಹಲಿ ಅಂತ ಹೇಳಿದರೆ ಲಿಂಟಲ್ ಅಂತ ಅರ್ಥ. ಲಿಂಟಲ್ಗೆ ಹಾಕಿ ದೀಪ ಎರಡು ಕಡೆ ಬೆಳಕ್ಕೆ ಹಾಕ್ಕೊಡೋಂಥ ಅಲ್ಲಿ ಕೈಮುತ್ತೆ, ಇಲ್ಲೂ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೂ ಕೈಮುತ್ತೆ ಅಂತ ಹೇಳ್ಕೋಬೇಕು ಅಂತ ಅರ್ಥ. ವೇದ ದೆಹಲಿ ಅಂತ ಸಂಸ್ಕೃತ ಪದಕ್ಕೆ ಸಂಸ್ಕೃತ ಡೆಲ್ಲಿ ಅಂತ ಹೀಗೆ ಬಂತು. ಬಂದು ದೆಹಲಿ ಅಂತ ಪದ ಮೊದಲಿಂದ ಇರೋದು, ಅದು ಲಿಂಟಲ್ ಅಂತ ಪದದಲ್ಲಿ ಉಪಯೋಗಿಸೋ ಪದನೇ ಆಗಿರೋದು. ವೇದ ಇತ್ಯತಃ ಪರಂ ತಸ್ಯೈವ ನಾಮ ಇತ್ಯನುವರ್ತಮಾನಸ್ಯ ಸಂಬಂಧ ಸಂಬಂಧಸ್ತಥಾ ಚ ಯದೈವಂ ವೇದಾಃ ತಸ್ಯೈವ ನಾಮಾನಿ ತದಾ ಸಮುದ್ರ ಮೇಘ ವೃಕ್ಷಪತನ ಭೀರಿ ತಾಡನ ದಧಿಮಥನ ಆದಿ ಶಬ್ದದಿಂದ ಇನ್ನು ಕೆಲವು ಸೇರಿಸಿದರು. ದಧಿ ಮೊಸರು ಕಡಿತಾರೆ, ಈಗ ಪಟ ಒಂದೇ ಶಬ್ದ ಮಾಡ್ತಾ ಇರ್ತದೆ, ಅದು ವಿಷ್ಣುವನ್ನೇ ಹೇಳ್ತಾ ಇದೆ. ಅವಾಗ ಇನ್ನೊಂದು ಹೇಳ್ತಾರೆ, ಗೋಧಾದಿ ಗೋಧ ಅಂದರೆ ಹಲ್ಲಿ, ಹಲ್ಲಿ ಹಲ್ಲಿ ರಚಗೊಟ್ಟುತ್ತೆ, ಅದು ಕೂಡ ವಿಷ್ಣು ಸರ್ವೋತ್ತಮತ್ವನೇ ಹೇಳ್ತಾ ಇದೆ. ಘೋಷ ಅಪಿ ತಸ್ಯೈವ ನಾಮಾನಿ ಇತಿ ಕಿಂವಿತಿ ಯೋಜನಾ. ಇಷ್ಟೆಲ್ಲ ಎಕ್ಸ್ಟೆಂಡ್ ಮಾಡಿದ್ದ ಆಚಾರ್ಯ ಭಾರಿ ದೊಡ್ಡ ವೈಶಿಷ್ಟ್ಯ ಇದೆ. ಆಗ ನಮಗೆ ಯಾವುದೇ ಸರ್ವತ್ರ ದೇವರ ಸ್ಮರಣೆ ಮಾಡೋ ಸುಲಭ ಆಯ್ತಾಗ. ಯಥಾ ಶ್ರುತಿಲಿಂಗಾದಿಭಿ ಅನ್ಯತ್ರ ಪ್ರಸಿದ್ಧಾನಾಂ ವೇದಾನಾಂ ಭಗವತ್ಪರತ್ವಂ ತದಾ ಕಿಮುವಾಚ್ಯ ಮನ್ಯತ ಪ್ರಸಿದ್ಧಿರಹಿತ ಘೋಷ ಇತಿ ಒಂದು ಅಲ್ಲಿ ಸ್ವಾರಸ್ಯ ಇದೆ. ಮತ್ತೇನು ಸ್ವಾರಸ್ಯ ಇದೆ? ಶ್ರುತಿ ಲಿಂಗಾದಿಭಿ ಅನ್ಯತ್ತ ಪ್ರಸಿದ್ಧಾನಾಂ ವೇದಾನಾಂ ಭಗವತ್ಪರತ್ವಂ. ಈ ಇಂದ್ರ ಶಬ್ದಕ್ಕೆ ಇಂದ್ರದೇವರು ಅಂತ ಅರ್ಥ ಇದೆ. ನಾವು ಸರಿಯಾದ ಕಾರಣ ಕೊಟ್ಟು ಇಂದ್ರ ಅಂದರೆ ನಾರಾಯಣ ಅಂಥೇಳಿ ಅರ್ಥ ಮಾಡಿ ತೋರ್ಸಕ್ಕೆ ಬರುತ್ತೆ. ಅದು ಇಂದ್ರದೇವರಲ್ಲಿ ಪ್ರಸಿದ್ಧಿ ಇರತಕ್ಕಂಥ ಪದವನ್ನು ವಿಷ್ಣುಪರ ಅಂತ ಹೇಳೋದಕ್ಕೆ ನಾವು ಮುಂದೆ ಹೊರಟಿದ್ದೇವೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಸಮುದ್ರ ಘೋಷಾದಿಗಳಲ್ಲಿ ಬೇರೆ ಪ್ರಸಿದ್ಧಿ ಇಲ್ಲ. ಸಮುದ್ರ ಅಂದರೆ ಸಮುದ್ರ ಅಷ್ಟೇ, ಬೇರೆ ಅಂದರೆ ಬೇರೆ ಅಷ್ಟೇ. ಅದಕ್ಕೆ ಲಿಮಿಟ್ ಆಗಿಬಿಟ್ಟಿದೆ. ಅದನ್ನು ವಿಷ್ಣುಪರ ಮಾಡೋದು ಭಾರಿ ಸುಲಭ, ಇದಕ್ಕಿಂತ ಸುಲಭ. ಅನ್ಯತ್ರ ಪ್ರಸಿದ್ಧಿ ಇದ್ದಿದ್ದನ್ನು ಅದನ್ನು ಲಿಮಿಟ್ ಮಾಡಿ ಈ ಕಡೆ ತಂದು ಮುಂದೆ ಹೇಳ್ತೇವೆ. ಇಲ್ಲಾದ್ರೆ ಡೈರೆಕ್ಟಾಗಿ ಹೇಳಕ್ಕೆ ಬರುತ್ತಾ ಅದರಿಂದ ಇನ್ನೂ ಸುಲಭ ಅಂತ ಹೇಳಿದ್ರು. ಅನ್ಯತ್ರ ಪ್ರಸಿದ್ಧಿ ರಹಿತ ಘೋಷ ಇತಿ ವೇದಾನಾಂ ಅನ್ಯತ್ರ ಪ್ರಸಿದ್ಧಿ ವ್ಯಾಜನ ಪ್ರಸಿದ್ಧಿ ವ್ಯಾಜನಸ್ಯ ಭಗವತ್ ಪ್ರಸಿದ್ಧಿ ಸಂಪಾದನಸ್ಯ ಚ ಕಾರ್ಯತ್ವ. ವೇದಗಳಿಗೆ ಅನ್ಯತ್ರ ಪ್ರಸಿದ್ಧಿಯನ್ನು ತೆಗೆದುಹಾಕಿ ಭಗವತ್ ಪ್ರಸಿದ್ಧಿಯನ್ನು ತಂದುಕೊಡಬೇಕು ನಾವು. ಘೋಷೇಶು ಅಂದರೆ ಇಂದ್ರ ಶಬ್ದಕ್ಕೆ ಇಂದ್ರದೇವರು ಅಂತ ಅರ್ಥ ಅಲ್ಲ. ಎಲ್ಲೆಲ್ಲಿ ಇಂದ್ರ ಅಂದರೆ ಇಂದ್ರ ಅಂತ ಅರ್ಥ ಆಗಬಾರ್ದು ಅಂತಲ್ಲ. ಎಲ್ಲಿ ಆಗಬಾರ್ದು ಅಂದರೆ ಇಂದ್ರ ಸರ್ವೋತ್ತಮ ಅಂತ ಬಂದಾಗ ಆ ಇಂದ್ರ ಈ ಇಂದ್ರ ಆಗಲು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಪದ ಸಾಮಾನ್ಯವಾದ ಪದ ಅದನ್ನು ಹೇಳ್ಬೋದು, ಆದರೆ ಪದದ ಸಾಮರ್ಥ್ಯ ಎಷ್ಟಿದೆ? ಈಗ ಲಕ್ಷ್ಮೀಪತಿ ಅನ್ನೋ ಶಬ್ದ ಬಂದಾಗ ನಾರಾಯಣನಾಗಬೇಕು. ಭಾರಿ ಶ್ರೀಮಂತ ಅಂದರೆ ಬೇರೆಯವ್ರನ್ನ ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ಲಕ್ಷ್ಮೀಪತಿರಿ ಅಂತ ಕರೆದಾಗ ಆಗೋದು, ಬೇರೆಯವ್ರನ್ನ ಮಾಡೋಕ್ಕೆ ಬರೋದೇ ಇಲ್ಲ. ಅದು ಈ ರೀತಿಯಲ್ಲಿ ಯೋಚನೆ ಮಾಡಿದರೆ ಅದು ಅನ್ಯತ್ರ ಪ್ರಸಿದ್ಧವಾದ ಪದನ ವಿಷ್ಣುಪರ ಮಾಡೋದಕ್ಕಿರೋ ಹಿನ್ನೆಲೆ ಏನು ಅಂದರೆ ಆ ಗುಣ ಎಷ್ಟಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತ. ಯದ್ವಾ ಯದ್ವಾ ಸಮುದ್ರಾದಿ ಘೋಷಾಹ ಧ್ವನ್ಯಾತ್ಮಕ, ಇವು ಧ್ವನ್ಯಾತ್ಮಕ ಶಬ್ದಗಳು. ಘೋಷೇಶು ಭಗವತ್ಪರತ್ವಶ್ಯ ಕಲ್ಪತ್ವಾದಿತಿ ಭಾವ ಅಪಿ ವಕ್ಷ್ಯಮಾಣ ಪ್ರಕಾರೇಣ ತಸ್ಯ ರಾಮಾನ್ನೇವ ಯಥಾ ಯೋಗ್ಯಂ ಯೋಜನೀಯಾನಿ ತದಾ ಕಿಮು ಸರ್ವೇ ವೇದಾಪಿ ಯೋಜನ. ಈ ರೀತಿ ಹೇಳಿದ ಪ್ರಕಾರದಲ್ಲಿ ಎಲ್ಲ ನಾಮಗಳು ವಿಷ್ಣುಪರ ಅಂತ ಹೇಳಕ್ಕೆ ಹೊರಟ ಮೇಲೆ ಇನ್ನು ಸರ್ವ ವೇದಗಳು ಅಂತ ಹೇಳಿದ್ರೆ ಭಾರಿ ಸುಲಭವಾದ ಕೆಲಸ ಅಂತ ಅರ್ಥ. ಇತ್ಯಾದಯ ಸರ್ವಘೋಷ ಇತಿ ವಕ್ಷ್ಯಮಾನತ್ವ ಋಗಾದಯ ಸರ್ವೇ ಭೂರೀತಿ ಏಕೇನೈವ ವ್ಯಾಹೃತಿ ರೀತಿ ಋಗಾದೀನಾಂ ವ್ಯಾಹೃತ್ಯ ಐಕ್ಯ ಪ್ರತೀತೇರ್ ವ್ಯಾಚಷ್ಟೆ ಏಕಮೇವೆ. ಇಲ್ಲಿ ವ್ಯಾಹೃತಿ ಅಂದರೆ ಭೂರಾದಿ ವ್ಯಾಹೃತಿಗಳಂತಲ್ಲ, ವ್ಯಾಹರಣ ಹೇಳುವಿಕೆ ಅಂತ ಅರ್ಥ. ವ್ಯಾಹರಣಂಚ ನಾಭಿಲಪನಂ ಏಕತ್ವಂಚ ನೈಕ್ಯಂ ಇತಿ ಭಾವೇನ ಸ್ವಪದಂ ವಿವೃಣೋತಿ ಏಕ ಪ್ರಕಾರಮಿತಿ. ವ್ಯಾಹರಣಂ ಅಂತ ಹೇಳಿದರೆ ಬರೀ ಹೇಳೋದಲ್ಲ ಅಥವಾ ಬರೀ ಐಕ್ಯ ಹೇಳೋದಲ್ಲ, ಪ್ರತಿಪಾದನೆ ಮಾಡೋದು ಅಂತ ಅರ್ಥ. ನಾಂ ಏಕ ಪ್ರಕಾರತ್ವಂ ಕಿಂ ಸ್ವಪ್ರತಿಪಾದ್ಯ ವಸ್ತೂನಾಂ ಅಭೇದೇನ ಇತ್ಯತಃ ನಿರ್ದೋಷೇತಿ. ಅಲ್ಲಿ ದೋಷ ಇರೋ ಪದಕ್ಕೆ ಅರ್ಥ ಕೊಡಬೇಕಾದ್ರೆ ಆತಗೆ ಎಷ್ಟು ಅರ್ಥ ಕೊಡ್ಬೋದು. ಇವತ್ತು ಉದಾಹರಣೆಗೆ ಬಿ ಎಸ್ ಸಿ ಜಸ್ಟ್ ಪಾಸು, ಅದು ಎಂತ ಅಟೆಂಪ್ಟು, ಅವನು ಗ್ರಾಜ್ಯುಯೇಟ್ ಅಂತ ಕರೀತಾರೆ. ಜಸ್ಟ್ ಪಾಸು ಎಂತ ಅಟೆಂಪ್ಟು ಗೊತ್ತಾಯ್ತು. ಅಂತೂ ಫಸ್ಟ್ ಅಟು ಫಸ್ಟ್ ರ್ಯಾಂಕ್ ಬಂದವನ್ನ ಕರೆದ ಹೋದರೆ ಏನಾಗುತ್ತಾಗ? ಅದು ಎರಡು ವಿಪರೀತ ಪದ ಇದೆ. ಈಗ ನಮ್ಮಲ್ಲೇ ಒಂದೇ ಪದ ಅನೇಕರಿಗೆ ಅನ್ವಯ ಆಗೋದು ಪ್ರಸಿದ್ಧ. ಇವತ್ತು ಬಿ ಎಸ್ ಸಿ ಅನ್ನೋ ಪದ ಎಷ್ಟು ಜನಕ್ಕೆ ಉಪಯೋಗಿಸ್ಬೋದು ನಾವೀಗ? ಇವರಿಗೆ ಆಗಿರೋ ಪ್ರಕಾರ ಲಕ್ಷಗಟ್ಟಲೆ ಆಗೋಗ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಲಕ್ಷಗಟ್ಟಲೆ ಆಗಿದ್ದಾರೆ. ಆ ಪದ ಸಾಮಾನ್ಯವಾಗಿ ಜಸ್ಟ್ ಪಾಸ್ ಆಗೋದನ್ನು ಹೇಳುತ್ತೆ, ಒಂದು ಹೇಳುತ್ತೆ. ಆದರೆ ಒಬ್ಬನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮಾತ್ರ ಸ್ಪೆಸಿಫಿಕ್ಕಾಗಿ ಸೆಲೆಕ್ಟ್ ಮಾಡ್ತಾರೆ ಮೇರ್ಯಾರನ್ನು. ಅದೇ ರೀತಿಯಲ್ಲಿ ಒಂದು ಪದನ ಅನೇಕರು ಹೇಳಿದರೂ ಕೂಡ ಅತಿ ಮುಖ್ಯವಾಗಿ ಯಾರನ್ನು ಹೇಳುತ್ತೆ ಅಂದರೆ ಆ ಗುಣ ಪೂರ್ತಿ ಇರೋನು ಹೇಳುತ್ತೆ, ಗೊತ್ತಾಯ್ತಾ? ಪೂರ್ತಿ ಇರೋನು ಯಾರು ಅಂದರೆ ದೇವರೊಬ್ಬರೇ. ಆ ಗುಣಗಳೆಲ್ಲ ಇವತ್ತು ಹೇಳಿದ ನಾಳೆ ಲಕ್ಷಾಧೀಶನು ಶ್ರೀಮಂತ, ಕೋಟ್ಯಾಧೀಶನು ಶ್ರೀಮಂತ. ಸೊ ಶ್ರೀಮಂತ ಶಬ್ದ ಹೆಚ್ಚು ಯಾರಿಗೆ ಅಪ್ಲಿಕಬಲ್? ಈಗ ಕೋಟ್ಯಾಧೀಶನಿಗೆ. ಆ ರೀತಿ ಪ್ರತಿಯೊಂದು ಶಬ್ದಗಳು ಕೂಡ ವೀರ. ಒಬ್ಬ 10 ಜನಕ್ಕೆ ಒಂದ ವೀರ ಅಂತ, 100 ಜನಕ್ಕೆ ಒಂದನ್ನು ಮಹಾವೀರನಾಗ್ತಾನೆ. ಜಗತ್ತನ್ನು ಸೃಷ್ಟಿ ಎಲ್ಲ ಪ್ರಳಯಕ್ಕೆ ಎಲ್ಲರೂ ಸಂಹಾರ ಮಾಡ್ತಾರೆ ದೇವರೇ ಅಂಥದ್ದಿರ್ಬೋದಾಗಿದೆ. ಈ ಥರ ಶಬ್ದ ಅಪ್ಲೈ ಆಯಿತು ದೇವರಿಗೆ ತಕ್ಷಣ. ಈ ಹಿನ್ನೆಲೆ ಯಾವ ವ್ಯತ್ಯಾಸನೂ ಕಾಣದೇ ಇಲ್ಲ. ವ್ಯಾಹರ ದೇವ್ ಇಲ್ಲೇ ಇಲ್ಲ ಅವ್ರ ಹಠ ಎಲ್ಲ ಸುಳ್ಳು, ಗೊತ್ತಾಗ್ತಿಲ್ಲ. ಇಂದ್ರ ಇಂದ ಮೊದಲನೇ ಅರ್ಥದಲ್ಲಿ ಎಲ್ಲ ಇಂದ್ರಾದಿ ಪದವಿಗಳು ಸುಳ್ಳು, ಎಲ್ಲ ವ್ಯಾವಹಾರಿಕ, ಎಲ್ಲರೂ ಎಲ್ಲ ಬೋಗಸ್ ಅಂತ ಅವ್ರ ಪದ. ಅರ್ಥ ಆಯ್ತಿಲ್ಲ. ವೇದರು ಒಪ್ಪೋದಿಲ್ಲ ಅನ್ನೋ ಬದಲು ಒಪ್ಪಿ ಅವೆಲ್ಲ ಸುಳ್ಳು ಹೇಳುತ್ತೆ ಅಂತ ಹೇಳಿಬಿಟ್ರು. ಸುಳ್ಳು ಹೇಳುತ್ತೆ. ಆಮೇಲೆ ಇರೋದೆಲ್ಲ ಜೀವ ಒಂದೇ ಒಂದು ಚೇತನ. ಆ ಜೀವ ಅಂತ ಕರೆ ಆತ ಏನಾದ್ರು ಕರ್ಕೊಳ್ಳಿ, ಒಂದೇ ಒಂದು ಚೇತನ ಇರೋದು. ಜಡಗಳೆಲ್ಲ ಸುಳ್ಳು, ಅವರು ಆದ ಜಡ ಎಲ್ಲ ಸುಳ್ಳು, ಚೇತನ ಒಂದೇ ಒಂದು. ಇಂದ್ರ ಅದು ಅನೇಕ ರೂಪದಲ್ಲಿ ಕಾಣ್ತಾ ಇದೆ ಅಷ್ಟೇ. ಅದಕ್ಕೇನು ಕಾರಣ? ಅದಕ್ಕೆ ಒಂದು ಭ್ರಮೆ ಬಂದೋಗ್ಬಿಟ್ಟಿದೆ ಪಾಪ. ಆ ಒಂದು ವಸ್ತು ಇದೆಯಲ್ಲ ಅದೇ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ಇನ್ನೊಬ್ರು ಕನ್ಫ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲ. ಯಾತಕ್ಕೆ ಇನ್ನೊಬ್ರು ಇಲ್ಲೇ ಇಲ್ಲ ಅದು ಕನ್ಫ್ಯೂಷನ್ ಯಾರಿಗೆ? ಈಗ ಆ ಭ್ರಮನಿಗೆ ಕನ್ಫ್ಯೂಷನ್. ಅವ ಏನು ಮಾತು ಏನು ನಂಬಬೇಕು, ಏನು ಹೇಳಬೇಕು, ಓ ಇಂದ ಇಂಥ ಮಾಡ್ತಾರೆ. ಅದನ್ನು ಲಕ್ಷಾಂತರ ಫಾಲೋ ಮಾಡ್ತಾರೆ ಅಂದರೆ ಅವರು ಹೇಗೆ ಹೇಳಿರಬೇಕು ಆ ಜನ ಹೇಗೆ ಯೋಚನೆ ಮಾಡಿದ್ರೆ ಒಪ್ಪಿರಬೇಕು ಅದನ್ನು. ಋಗಾದಯ ಇವಷ್ಟೋ ಸರ್ತೆ ಕೋಟಾಡ್ಬಿಟ್ಟು ಬರುತ್ತಲ್ಲ, ಬ್ಯಾಂಕ್ದವರೇ ಮೋಸ ಹೋಗ್ಬಿಡ್ತಾರೆ, ಗೊತ್ತಾಯ್ತಿಲ್ಲ, ಅಷ್ಟು ಚರ ಮಾಡಿರ್ತಾರೆ. ಇವತ್ತು ಎಷ್ಟೋ ಸರ್ತೆ ಅಲ್ಲಿ ನೋಡ್ತೀವಿ, ಎಲ್ಲ ಅದರಿಂದ ಕೊಟ್ಟಿದ್ದೇ ನಮಗೆ ಕೋಟಾ ಬಂದಿರುತ್ತೆ. ಇದರ ಅರ್ಥ ಏನು, ಕೋಟಾ ಮೋಸ ಮಾಡಿ ಎಷ್ಟು ಇದಾಗಿ ಮಾಡ್ತಾರೆ, ಅದರಲ್ಲಿ ಎಕ್ಸ್ಪರ್ಟೈಸ್ ಇರುತ್ತೆ ಅವ್ರಿಗೆ. ಈಗ ಕೊತ್ತಗಳನ್ನು ಆ ರೀತಿ ಮಾಡಿ ಹರಡಿಬಿಟ್ರೆ ಅಷ್ಟೇ, ಎಲ್ಲ ಕಡೆ ಕನ್ಫ್ಯೂಸ್ ಮಾಡಿ ಕೆಡಿಸ್ಬಿಟ್ರಿ. ಉದಾಹರಣಂಚ ನಾಮಿ ನಾಭಿರಪನಂ ಏಕತ್ವಂಚ ನೈಕ್ಯವಿತಿ ಭಾವೇನ ಸ್ವಪದಂ ವಿವೃಣೋತಿ ಏಕಪ್ರಕಾರವಿತಿ. ಏಕಪ್ರಕಾರಂ ನಾಮ್ನಾಂ ಏಕಪ್ರಕಾರತ್ವ ಕಿಂ ಸ್ವಪ್ರತಿಪಾದ್ಯ ವಸ್ತೂನಾಂ ಅಭೇದೇನ ಅದೆಲ್ಲ ಅಂಥೇಳಿ ಪ್ರಾಣೇ ನಾರಾಯಣ ಇತಿ. ಇಲ್ಲಿ ಪ್ರಾಣ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಅಲ್ಲ, ನಾರಾಯಣ ಅಂತಲೇ ಅರ್ಥ. ಸಪ್ತಮ್ಯ ಅನೇಕ ಅರ್ಥತ್ವ ವಿವಕ್ಷಿತಾರ್ಥವಾಹ ನಾರಾಯಣ ವಿಷಯವೇ. ವಿಷಯ ಸಪ್ತಮಿ ಅಂತ ಹೇಳಿದ್ರೆ ನಾರಾಯಣ ವಿಷಯದಲ್ಲೇ ಹೊರಟಿದೆ ಹೊರತು ಬೇರೆಯವರು ಶಬ್ದ ಹೇಳೋಕ್ಕೆ ಹೊರಟಿಲ್ಲ. ವಿಷಯ ಸಪ್ತಮಿತ್ವಂ ಜ್ಞಾಪಕಮಾಹ. ನಮ್ಮಲ್ಲಿ ಕೆಲವು ಕಾಮನ್ ಸೆನ್ಸ್ ಇರ್ತದೆ, ನದಿ ಹರಿತಾ ಇರ್ತದೆ, ನದಿ ಸಮುದ್ರ ಕಡೆ ಹೋಗುತ್ತೆ, ಸಮುದ್ರ ಸೇರುತ್ತೆ ಅಂತ ಹೇಳಿದ್ರೆ ಕಷ್ಟ ಅಲ್ಲ, ಡಿವಿಷನ್ ತಗೊಬಿಡುತ್ತೆ ಒಂದು ಕಡೆ. ಇದ್ದಕ್ಕಿದ್ದಾಗ ಈ ಕಡೆ ಕೆಲಸ ನದಿಗಳು ಹೀಗೆ ಬಂದು ಹೀಗೆ ಹೋಗಿ ಹೀಗೆ ಹೋಗುತ್ತೆ. ನೀವು ಪ್ಲೇನಲ್ಲಿ ಹೋಗ್ಬೇಕಾದ್ರೆ ನೋಡಿದ್ರೆ ಗೊತ್ತು, ಫ್ಲೈಟಲ್ಲಿ ಹೀಗೆ ಹೋಗ್ತಾ ಇರುತ್ತೆ. ನೋಡಿದಾಗ ನದಿಗೆ ಹೋಗೋದ್ರಲ್ಲಿ ಈ ಕಡೆ ತಿರುಗಿ ತೋರಿಸುತ್ತೆ, ಬಟ್ ದಾರಿ ಕೂಡ ಅಷ್ಟೇ ಹೋಗ್ತಾ ಹೋಗ್ತಾರೆ. ಇವಾಗ ಈ ಕಡೆ ಡಿವಿಷನ್ ತೊಗೊಂಡ್ಬಿಡ್ತಾರೆ, ಅವಾಗ ಏನನ್ಸುತ್ತೆ, ಓ ಬೇರೆ ದಾರಿ ತಪ್ಪಲ್ಲ ಅನ್ಸುತ್ತೆ. ಇಲ್ಲ, ಡಿವಿಷನ್ ತೊಗೊಂಡಾಗ ಏನಂತ ಕರಿತೇವೆ ನಾವು, ಅದನ್ನು ಏನಂತ ಕರಿತೇವೆ, ನದಿ ಸಮುದ್ರಕ್ಕೆ ಹರಿಯುತ್ತೆ ಅಂತ ಹೇಳ್ತೇವೆ. ಡಿವಿಷನ್ ತೊಗೊಂಡಿದ್ರು ಕೂಡ ಗುರಿ ಯಾವ ಕಡೆಗೆ ಇದೆ, ಅದರದೀಗ ಸಮುದ್ರ ಕಡೆಗೇನೆ ಇದೆ. ನೋಡೋದಕ್ಕೆ ಏನು ಕಾಣ್ ಬೇರೆ ಕಡೆ ಹೇಳ್ದಾಗ ಕಾಣಿಸುತ್ತೆ, ಬೇರೆ ಕಡೆ ಟರ್ನ್ ಆದಾಗ ಕಾಣಿಸುತ್ತೆ, ಬೇರೆ ಕಡೆ ಟರ್ನ್ ಆಗೋದು ಕೂಡ ನದಿ ಸೇರು ಸಮುದ್ರ ಸೇರೋ ಉದ್ದೇಶನೇ ಹೊರತು ಬೇರೆ ಕಡೆ ಇಲ್ಲ. ಸೊ ಯಾವುದನ್ನು ಬೇರೆ ಹೇಳುತ್ತೆ ಅಂತ ತಿಳ್ಕೊಂಡಿರ್ತೇವೆ, ಆ ಶಬ್ದ ಕೂಡ ಯಾರನ್ನು ಹೇಳೋದು, ನಾರಾಯಣನ್ನೇ ಹೇಳೋದು. ನೋಡೋದಕ್ಕೆ ಕಾಣಿಸುತ್ತೆ ಅಷ್ಟೇ, ಸರಿಯಾಗಿ ನೋಡಿದವರಿಗೆ ಅದು ಅಲ್ಲಿ ನೋಡಿದಾಗ ಕಾಣಿಸುತ್ತೆ. ಸೊ ದೂರ ನಿಂತ್ಕೊಂಡ್ರೆ ಈ ಕಡೆ ತಿರುಗೋದು ಗೊತ್ತಾಗುತ್ತೆ, ಶಾರ್ಟ್ ಸಮುದ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದೂರದಿಂದ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ ರೀತಿ ಜ್ಞಾನಿಗಳಿಗೆ ಅರ್ಥ ಆಗುತ್ತೆ, ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅಂತ ಅರ್ಥ. ಇತ್ಯಾದಯ ಸುಮ್ಮನೆ ಒಂದು ನದಿ ನೋಡ್ತಾನೆ, ಸೋತೋರೋಗದು ಕಾಣಿಸೋದಿಲ್ಲ. ಆಮೇಲೆ ನಮಗೇನು ಸುಮ್ಮನೆ ನೋಡಿದ್ರೆ ವ್ಯಾನಿಷ್ ಆಯಿತು ಅಂತ ತಿಳ್ಕೊಂಡ್ಬಿಡ್ತಾನೆ ಅಷ್ಟೆ, ನದಿ ಏನಾಯ್ತು ಆಮೇಲೆ ಕಾಣದೆ ಹೋದರೆ ವ್ಯಾನಿಷ್ ಆಯಿತು. ಆದರೆ ನಮ್ಮ ಶಕ್ತಿ ಇರೋದಷ್ಟೇ ಕಣ್ಣಿಗೆ, ಮುಂದೆ ಹುಡುಕ್ತಾ ಹೋದ ಉದ್ದು ಕಾಣಿಸ್ತಾನೆ ಇರುತ್ತೆ. ನಮ್ಮ ಶಬ್ದಕ್ಕೆ ಲಿಮಿಟೇಷನ್ ಒಂದು ಲಿಮಿಟೇಷನ್ ಇದೆ, ಆಮೇಲೆ ಮುಂದೆ ಅರ್ಥ ಗೊತ್ತಾಗೋದಿಲ್ಲ ನಮಗೆ. ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಯಾರನ್ನ ಹೇಳುತ್ತೋ, ಅದು ದೇವ್ರನ್ನ ಹೇಳುತ್ತೆ ಅಂತೆ. ಬಸ್ ಹೋಗುತ್ತಾರೆ, ಗಂಡಿಗೆ ಕಾಣವ್ರು ನೋಡ್ತಾರೆ ಬಿಟ್ಬಿಡ್ತಾರೆ. ಆಮೇಲೆ ಅದೇನಾಯ್ತು, ಅದು ಕಾಣ ಹೋಗ್ಬಿಡ್ತಾ, ಅದು ಹೋಗ್ತಾ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಆ ಶಬ್ದದ ಕೆಪಾಸಿಟಿ, ಆ ಬಸ್ಸಿನ ಕೆಪಾಸಿಟಿ ಅಲ್ಲಿವರೆಗೂ ಹೋಗುತ್ತೆ, ನಮಗೆ ಸ್ವಲ್ಪ ದೂರ ಹೋಗೋದು ಮಾತ್ರ ಕಾಣಿಸುತ್ತೆ ಅಷ್ಟೇ, ಗೊತ್ತಾಯ್ತಾ. ಅದೇ ರೀತಿಯೇ ಶಬ್ದಗಳ ಅರ್ಥ ಸ್ವಲ್ಪ ಮಾತ್ರ ನಮಗೆ ಕಂಡ್ರೆ ಜ್ಞಾನಿಗಳಿಗೆ ಎಷ್ಟು ಕಾಣಿಸುತ್ತೆ, ಪೂರ್ತಿಯಾಗಿ ಕಾಣಿಸುತ್ತೆ. ಜ್ಞಾನಿಗಳು ಯಾರಾಗ್ತಾರೆ, ಮೇಲಿನಿಂದ ನೋಡಿದ ಪೂರ್ತಿ ಕಾಣಿಸುತ್ತೆ. ಸ್ವಲ್ಪ ಮೇಲೆ ಹೋಗ್ಬೇಕು, ಇವರು ಮೇಲೆ ಹೋಗಬೇಕು ಅಂದರೆ ಯೋಚನೆಯಲ್ಲಿ ಮೇಲೆ ಇರಬೇಕು, ಅಧ್ಯಯನ ಜಾಸ್ತಿ ಆಗಬೇಕು, ಅವಾಗ ಇದೆಲ್ಲ ಕ್ಲಿಯರ್ ಆಗ್ತದೆ, ಏನು ಕಷ್ಟಪಡಬೇಕಾಗಿಲ್ಲ. ಸಪ್ತಮ್ಯ ಅನೇಕ ಅರ್ಥತ್ವ ವಿವಕ್ಷಿತ ಅರ್ಥ. ಲೋಕದಲ್ಲಿ ಕೆಲವು ವಿಷಯ ಇರ್ತವೆ, ಗೋಲಿ ಇಟ್ಕೊಂಡು ಕೂತಿರ್ತಾರೆ, ಯಾರು ಸಿಟ್ಟು ಬಂದು ಹೇಳ್ತಾರೆ, ಏನು ಆಟ ಆಡ್ತಕ್ಕೂ ಇಲ್ಲ ಪಾಠ ಆಡ್ತಾ ಕೂತಿದ್ದೀನಿ ಅಂತಾರೆ. ಗೋಲಿಯಲ್ಲಿ ಆಟ ಆಡೋಕ್ಕೂ ಬರ್ತದೆ, ಪಾಠ ಮಾಡೋಕ್ಕೂ ಬರುತ್ತೆ. ಆಟ ಆಡೋದ್ರು ಗೊತ್ತು, ಪಾಠ ಮಾಡೋದು ಏನೋ ಸೇರ್ತಾ ಇದ್ದಾನೆ, ಎಡೆ ಸೇರ್ತಾ ಇದ್ದಾರೆ. ಅದೇನಾಯ್ತು, ಅದೆಲ್ಲ ಈಗ ಪಾಠಕ್ಕೆ ಅಪ್ಲೈ, ಅದೇ ಗೋಲಿಗಳು ಪರ್ಪಸ್ ಚೇಂಜ್ ಆಗೋಯ್ತು. ಆಟದ ಗೋಲಿ ಆದರೆ ಬೈತಾ ಇದ್ದ, ಈ ಪಾಠದ ಗೋಲಿ ಆದಾಗ ಗುಡ್ ಅಂದ್ಬಿಟ್ಟು ಪ್ರಾಕ್ಟಿಕಲಿ ಪಾಠ ಮಾಡ್ತಿದ್ದಾನೆ ಅವನು, ಗೋಲಿ ಹುಡುಗರಿಗೆ ಅರ್ಥ ಆಗುತ್ತೆ ಅಂತೇಳಿ ತೋರಿಸ್ತಿದ್ದಾರೆ, ಎಷ್ಟು ಸುಲಭ ಆಯ್ತಾಗ. ಆ ರೀತಿ ಒಂದೊಂದು ಯಾವುದಕ್ಕೆ ಅಪ್ಲೈ ಮಾಡ್ಕೋಬೇಕು, ನಾವು ಅದನ್ನು ಅಧ್ಯಾತ್ಮಕ್ಕೆ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಪ್ರಾಣ ಏವ ಸಪ್ತಮ್ಯ ಅನೇಕ ಅರ್ಥತ್ವ ವಿವಕ್ಷಿತ ಅರ್ಥವಾಹ ನಾರಾಯಣ ವಿಷಯ ಇತಿ. ವಿಷಯ ಸಪ್ತಮಿತ್ವೇ ಜ್ಞಾಪಕ ಮಹ ವ್ಯವಹಾರ ಇತಿ ನಾಮ ಇತ್ಯರ್ಥ. ಅದಕ್ಕೇನು ಕಾರಣ, ಅದು ವ್ಯವಹಾರ ನೋಡಿ, ಯಾವ ಶಬ್ದ ಹೇಳಬೇಕಾದ್ರೆ ಯಾವ ವಿಷಯ ಅಂತಾನೆ ಅರ್ಥ. ಶಬ್ದಶ್ಚ ಸವಿಷಯತ್ವ ಇತಿ ಭಾವ. ಯಾವುದೇ ಒಂದು ಶಬ್ದಕ್ಕೊಂದು ವಿಷಯ ಇರಬೇಕು. ಸರ್ವಾರುಚೈತ್ಯುಕ್ತತ್ವೇನ ಪುನಃ ಪ್ರಾಣರುಚೈತಿ ಕಿಮರ್ಥಮಿತ್ಯತಃ ರುಚಸ್ವೀತಿ. ಸರ್ವಾರುಚ ಅಂತ ಹೇಳಿದ ಮೇಲೆ ಮತ್ತೆ ಪ್ರಾಣರುಚ ಅಂತ ಕರೆದ್ರೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಕೊಡ್ತಾರೆ, ರುಚಸ್ತು ಇತಿ. ರುಚಸ್ತು ವಿಶೇಷತಃ ಅಂತ ಹೇಳೋದಕ್ಕೋಸ್ಕರ ರುಚ ಅನ್ನೋ ಪದ ಮತ್ತೆ ಹೇಳಿದರು ಅಂತ ಅರ್ಥ. ಇಷ್ಟೆಲ್ಲ ಹೇಳಿದಿರಿ, ಇದೆಲ್ಲ ಎಲ್ಲಿ ಬಂದಿದೆ, ನೀವು ಊಹಾಪೋಹ ಮಾಡ್ತಿದ್ದೀರೋ ಅಂದರೆ ಉಕ್ತಂಚ ಬೃಹತ್ ಸಂಹಿತಾಯಾಮ್ ಆಚಾರ ಕೋಟ್ ಮಾಡ್ತಾರೆ. ಬೃಹತ್ ಸಂಹಿತ ಎಲ್ಲ ಹೇಳಿದ್ದಾರೆ ಅಂತೇಳಿ ಇಲ್ಲಿ ಏನೇನು ಹೇಳಿದರೋ ಅದಿಷ್ಟಕ್ಕೂ ಕೂಡ ಅರ್ಥ. ಅದರ ಎಕ್ಸ್ಪ್ಲನೇಷನ್ ಮತ್ತು ಬರೀ ಕೊಟೇಶನ್ ಉದ್ದೇಶ ಎರಡು, ಒಂದು ಇದು ಸಪೋರ್ಟ್ ಮಾಡೋದು, ಇನ್ನೊಂದು ವಿಶೇಷಾಂಶ ಕೂಡ ಹೇಳೋದು. ಅದನ್ನೆಲ್ಲ ಆಚಾರ ಹೇಳ್ತಾರೆ. ನಾಳೆ ಅದನ್ನು ಮುಂದುವರೆಸ. ನಾಳೆ ಪಾಠ 8 ಕಾಲಿಂದ 9 ಕಾಲ ಇರುತ್ತೆ ನಾಳೆ ಮಾತ್ರ. ನಾಳೆ ತುಮಕೂರು ಪ್ರೋಗ್ರಾಮ್ ಇದೆ, ಅದಕ್ಕೆ ನಾಳೆ ನಾಳೆ ಭಾಗವತ ಮಾತ್ರ ಮಾಡೋಣ. ಅಂತ ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಬೃದಾಮ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗ